ಅಧ್ಯಾಯ ಎರಡು. ನನ್ನ ಸಹೋದರರೇ, ಪ್ರಭು ಯೇಸುಕ್ರಿಸ್ತನ ಮೇಲೆ ನಿಮಗೆ ಗೌರವ ನಂಬಿಕೆ ಇದೆ, ಆದರೆ ಅದರ ಜೊತೆ ನೀವು ಭೇದಭಾವನೂ ಮಾಡ್ತಾ ಇದ್ದೀರಾ. ಹಾಗೆ ಮಾಡೋಕೆ ನಿಮಗೆ ಹೇಗೆ ಮನಸ್ಸು ಬಂತು? ಚಿನ್ನದ ಉಂಗುರ, ದುಬಾರಿ ಬಟ್ಟೆ ಹಾಕಿಕೊಂಡು ಒಬ್ಬ ವ್ಯಕ್ತಿ ನಿಮ್ಮ ಕೂಟಕ್ಕೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಅದೇ ಸಮಯದಲ್ಲಿ ಗಲೀಜು ಬಟ್ಟೆ ಹಾಕ್ಕೊಂಡು ಒಬ್ಬ ಬಡವನೂ ಬರ್ತಾನೆ. ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಂದವನಿಗೆ ತುಂಬಾ ಗೌರವ ಕೊಟ್ಟು, ಇದು ಒಳ್ಳೆ ಜಾಗ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ, ಆ ಬಡವನಿಗೆ ನೀನು ನಿಂತ್ಕೊಂಡೇ ಇರು ಅಥವಾ ನನ್ನ ಕಾಲ ಹತ್ರ ಕೂತ್ಕೋ ಅಂತ ಹೇಳಿದ್ರೆ ಒಬ್ಬರನ್ನ ಮೇಲು ಇನ್ನೊಬ್ಬರನ್ನ ಕೀಳು ಅಂತ ನೋಡಿದ ಹಾಗೆ ಆಗಲ್ವಾ? ನೀವು ಕೆಟ್ಟ ತೀರ್ಮಾನಗಳನ್ನ ಮಾಡೋ ನ್ಯಾಯಾಧೀಶರ ತರ ಆಗಿಬಿಡಲ್ವಾ? ಪ್ರೀತಿಯ ಸಹೋದರರೇ, ನನ್ನ ಮಾತನ್ನ ಕೇಳಿ. ಲೋಕದ ದೃಷ್ಟಿಯಲ್ಲಿ ಬಡವರಾಗಿ ಇರುವವರನ್ನ ನಂಬಿಕೆಯಲ್ಲಿ ಶ್ರೀಮಂತರಾಗೋಕೆ, ಆತನ ಆಳ್ವಿಕೆಯಲ್ಲಿ ಆಶೀರ್ವಾದ ಪಡೆಯೋ ವಾರಸುದಾರರು ಆಗೋಕೆ ದೇವರು ಅವರನ್ನ ಆರಿಸಿಕೊಳ್ಳಲಿಲ್ವಾ? ತನ್ನನ್ನ ಪ್ರೀತಿಸುವವರು ಆತನ ಆಳ್ವಿಕೆಯಲ್ಲಿ ಇರ್ತಾರೆ ಅಂತ ಆತನು ಮಾತು ಕೊಟ್ಟಿದ್ದಾನೆ. ಆದರೆ ನೀವು ಬಡವರಿಗೆ ಅವಮಾನ ಮಾಡ್ತೀರಾ? ನಿಜ ಹೇಳಬೇಕಂದ್ರೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನ್ಯಾಯಾಲಯಕ್ಕೆ ಎಳ್ಕೊಂಡು ಹೋಗುವವರು ಶ್ರೀಮಂತರೇ ತಾನೆ? ದೇವರು ನಿಮಗೆ ಕೊಟ್ಟಿರೋ ಒಳ್ಳೆ ಹೆಸರನ್ನ ಹಾಳು ಮಾಡುವುದು ಅವರೇ ಅಲ್ವಾ? ಆದರೆ ಪವಿತ್ರ ಗ್ರಂಥದಲ್ಲಿ ಹೇಳಿರೋ ತರ, ನೀನು ನಿನ್ನನ್ನ ಪ್ರೀತಿಸೋ ಹಾಗೆ ಬೇರೆಯವರನ್ನೂ ಪ್ರೀತಿಸಬೇಕು ಅನ್ನೋ ದೊಡ್ಡ ಆಜ್ಞೆಯನ್ನ ನೀವು ಪಾಲಿಸಿದ್ರೆ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ. ಆದರೆ ನೀವು ಭೇದಭಾವ ಮಾಡ್ತಾ ಇದ್ರೆ ಪಾಪ ಮಾಡಿದ ಹಾಗೆ, ನಿಯಮ ಪುಸ್ತಕದ ಪ್ರಕಾರ ಅಪರಾಧಿಗಳು ಆಗ್ತೀರಾ. ಯಾರಾದರೂ ನಿಯಮ ಪುಸ್ತಕದಲ್ಲಿರೋ ಎಲ್ಲಾ ನಿಯಮಗಳನ್ನ ಪಾಲಿಸಿ ಒಂದು ನಿಯಮವನ್ನ ಮುರಿದ್ರೆ ಎಲ್ಲಾ ನಿಯಮಗಳನ್ನು ಮುರಿದ ಹಾಗೆ. ಯಾಕಂದ್ರೆ ವ್ಯಭಿಚಾರ ಮಾಡಬಾರದು ಅಂತ ಹೇಳಿದ ದೇವರೇ ಕೊಲೆ ಮಾಡಬಾರ್ದು ಅಂತಾನೂ ಹೇಳಿದ್ದಾನೆ. ನೀನು ವ್ಯಭಿಚಾರ ಮಾಡದಿದ್ರೂ ಕೊಲೆ ಮಾಡಿದ್ರೆ ನಿಯಮ ಪುಸ್ತಕದ ಪ್ರಕಾರ ಅಪರಾಧಿ ಆಗ್ತೀಯ. ಈ ನಿಯಮ ಪುಸ್ತಕ ಜನರಿಗೆ ತೀರ್ಪು ಮಾಡಿ ಸ್ವಾತಂತ್ರ್ಯ ಕೊಡುತ್ತೆ. ಹಾಗಾಗಿ ಅದರ ಪ್ರಕಾರ ಮಾತಾಡಿ ಅದರ ಪ್ರಕಾರ ನಡ್ಕೊಳ್ಳಿ. ದಯೆ ತೋರಿಸದ ವ್ಯಕ್ತಿಗೆ ತೀರ್ಪು ಆಗುವಾಗ ದಯೆ ಸಿಗಲ್ಲ. ದಯೆ ತೋರಿಸೋ ವ್ಯಕ್ತಿಯ ವಿರುದ್ಧ ಏನೇ ತೀರ್ಪಾದರೂ ಅವನು ಗೆಲ್ತಾನೆ. ನನ್ನ ಸಹೋದರರೇ, ಯಾರಾದರೂ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾ ಅದರ ಪ್ರಕಾರ ನಡೀದೇ ಇದ್ರೆ ಏನ್ ಪ್ರಯೋಜನ? ಅಂತ ನಂಬಿಕೆ ಅವನನ್ನ ಕಾಪಾಡುತ್ತಾ? ಇಲ್ಲ. ಯಾರಾದರೂ ನಮ್ಮ ಸಹೋದರ ಅಥವಾ ಸಹೋದರಿಯರ ಹತ್ರ ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ತಿನ್ನೋಕೆ ಊಟ ಇಲ್ಲ ಅಂದ್ರೆ ನೀವು ಅವರಿಗೆ ಬೇಕಾಗಿರೋ ಊಟ ಬಟ್ಟೆ ಕೊಡದೆ ಚಿಂತೆ ಮಾಡಬೇಡಿ. ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ, ಬೆಚ್ಚಗೆ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಅದೇ ತರ ನಿಮ್ಗೆ ನಂಬಿಕೆ ಇದೆ ಅಂತ ಹೇಳಿ ಅದನ್ನ ಒಳ್ಳೆ ಕೆಲಸ ಮಾಡಿ ತೋರಿಸದೇ ಇದ್ರೆ ನಂಬಿಕೆ ಇದ್ರೂ ಪ್ರಯೋಜನ ಇಲ್ಲ. ಈ ಮಾತು ಸುಳ್ಳಾಗಿದ್ರೆ ಒಬ್ಬ ಹೀಗೆ ಕೇಳ್ತಾನೆ, ನಿನಗೆ ನಂಬಿಕೆ ಇದೆ, ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ. ನೀನು ಒಳ್ಳೆ ಕೆಲಸಗಳನ್ನ ಮಾಡದೆ ನಿನಗೆ ನಂಬಿಕೆ ಇದೆ ಅಂತ ತೋರಿಸು. ನಾನು ಒಳ್ಳೆ ಕೆಲಸಗಳನ್ನ ಮಾಡಿ ನಂಬಿಕೆ ಇದೆ ಅಂತ ತೋರಿಸ್ತೀನಿ. ದೇವರು ಒಬ್ಬನೇ ಅಂತ ನೀನ್ ನಂಬ್ತೀಯ ಅಲ್ವಾ? ಅದು ಒಳ್ಳೇದೆ. ದೇವರಿದ್ದಾನೆ ಅಂತ ಕೆಟ್ಟ ದೇವದೂತರೂ ನಂಬ್ತಾರೆ, ಅಷ್ಟೇ ಅಲ್ಲ ಭಯದಲ್ಲಿ ನಡುಕ್ತಾರೆ. ಬುದ್ಧಿ ಇಲ್ಲದವನೇ, ಒಳ್ಳೆ ಕೆಲಸಗಳನ್ನ ಮಾಡದಿದ್ರೆ ನಂಬಿಕೆ ಇದ್ರೂ ವ್ಯರ್ಥ ಅಂತ ನೀನ್ ಯಾಕೆ ಒಪ್ಕೊಳ್ತಾ ಇಲ್ಲ? ನಮ್ಮ ಪೂರ್ವಜ ಅಬ್ರಹಾಮ ಒಳ್ಳೆ ಕೆಲಸ ಮಾಡಿದ್ಮೇಲೆ ತಾನೇ ದೇವರು ಅವನನ್ನ ಯಾವ ತಪ್ಪು ಇಲ್ಲದವನು ಅಂತ ಹೇಳಿದ್ದು. ಹೌದು, ಅಬ್ರಹಾಮ ತನ್ನ ಮಗ ಇಸಾಕನನ್ನ ಬಲಿ ಕೊಡೋಕೆ ಮುಂದೆ ಬಂದ ಮೇಲೇನೆ ದೇವರು ಅವನನ್ನ ನೀತಿವಂತ ಅಂತ ಹೇಳಿದ. ನಿನಗೆ ಅರ್ಥ ಆಯ್ತಾ? ಅಬ್ರಹಾಮ ನಂಬೋದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನೂ ಮಾಡಿದ. ಅವನು ಮಾಡಿದ ಒಳ್ಳೆ ಕೆಲಸದಿಂದ ಅವನಲ್ಲಿ ನಿಜವಾಗ್ಲೂ ನಂಬಿಕೆ ಇತ್ತು ಅಂತ ಗೊತ್ತಾಯಿತು. ಅಬ್ರಹಾಮ ಯೆಹೋವನ ಮೇಲೆ ನಂಬಿಕೆ ಇಟ್ಟ, ಹಾಗಾಗಿ ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದ ಅನ್ನೋ ವಚನ ನಿಜ ಆಯಿತು. ಅಬ್ರಹಾಮನಿಗೆ ಯೆಹೋವನ ಸ್ನೇಹಿತ ಅನ್ನೋ ಹೆಸರು ಬಂತು. ಒಂದು ವಿಷಯ ಅರ್ಥ ಮಾಡ್ಕೋ, ನಂಬಿಕೆ ಮಾತ್ರ ಇದ್ರೆ ಸಾಕಾಗಲ್ಲ, ಅದನ್ನ ಕೆಲಸದಲ್ಲಿ ತೋರಿಸಬೇಕು. ಆಗ್ಲೇ ಒಬ್ಬ ವ್ಯಕ್ತಿ ನೀತಿವಂತ ಅಂತ ದೇವರು ಹೇಳ್ತಾನೆ. ಅದೇ ತರ ವೇಶ್ಯಾಗಿದ್ದ ರಾಹಾಬ್ ಅವಳ ಒಳ್ಳೆ ಕೆಲಸಗಳಿಂದ ನೀತಿವಂತಳು ಅಂತ ತೋರಿಸಿಕೊಟ್ಟಳು. ಅವಳು ಗುಡಾಚರರಿಗೆ ಸಹಾಯ ಮಾಡಿದಳು, ಅವರನ್ನ ಬೇರೆ ದಾರಿಯಲ್ಲಿ ಕಳಿಸಿಕೊಟ್ಟಳು. ಉಸಿರು ಇಲ್ಲದಿರೋ ದೇಹ ಸತ್ತಿರೋ ತರ ಒಳ್ಳೆ ಕೆಲಸ ಇಲ್ಲದೇ ಇರೋ ನಂಬಿಕೆನೂ ಸತ್ತದ್ದೇ.